நமஹ அப்ரமம் மங்கரயிதம் அஜடம் விமலம் சதா ஆனந்த தீத்மத்லம் வதேதாபத்ரயாபஹம் நித்யா சித்தாந்த துத்வாந்த வித்வம்ஷ்ண சக்ஷ்ணஹ சைதீத்தா கிதனே பசதாம் நோகுதம்பரே அர்த்திகல்பித கல்போயம் பிரத்யப்தி கதகேசரி வியாச தீத்த குருபூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தி ஹைகிரிபதாஷ்யான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாதி துவாந்தரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ சிந்தையாளவே ஆபாதமௌலி பர்யந்தம் குருநாமாக்னி ஸ்மரே தேன விக்னாஹ பிரணஷ்யந்தி சித்யந்த மனோரதாஹ ஹரி ஓம் ஸ்ரீ குருப்யோ நமஹ. நாவு பகவத்கீதே இதரல்லி 8 அத்தியாய அதரல்லி 17 ஸ்லோகங்கள் பாஷ்ய தாத்பரியங்கள் மூலமாக நோடித்தீவி. ಇದು ಅದಕ್ಕೆ ಪೂರ್ವಪೀಠಿಕವಾಗಿ ಆ ನಾವು ಆ ಬ್ರಹ್ಮ ಭುವನ ಲೋಕ 16 ಲೋಕ ಶ್ಲೋಕ ನೋಡಿದಾಗ ಅಲ್ಲಿ ಒಂದು ವಿಷಯವನ್ನು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಮೃತಃ ಅಂತೇಳಿ. ತನ್ನ ಲೋಕಗಳು ಅಂದ್ರೆ ತನ್ನನ್ನು ಹೊಂದಿದವರು, ವೈಕುಂಠವನ್ನು ಹೊಂದಿದವರು, ಮೋಕ್ಷವನ್ನು ಪಡೆದವರು ಅವರಿಗೂ ಅದೇ ವಿಧವಾಗಿ ಮೇಲಿನ ಲೋಕಗಳಿವೆ, ಅಂದರೆ ಸ್ವರ್ಗಲೋಕ ಅದಕ್ಕೂ ಮೇಲಿರುವಂತಹ ಲೋಕಗಳಿವೆ, ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹಾಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅಂತ ಈ ಮೇಲಿನ ಲೋಕಗಳಿದ್ದರೆ ಆ ಲೋಕಗಳಲ್ಲಿ ಆ ಬ್ರಹ್ಮ ಭುವನ ಲೋಕ ಅಂತ ಹೇಳಿದಾಗ ಎರಡು ರೀತಿಯಲ್ಲಿ, ಒಂದು ಸತ್ಯಲೋಕದಲ್ಲಿ ಬ್ರಹ್ಮನ ಆ ಲೋಕ ಸತ್ಯಲೋಕ ಅದು ಮೇರುಭೂಮಿಯಲ್ಲಿರುವ ಒಂದು ಭೂ ಸಂಪರ್ಕ ಇರುವ ಲೋಕ. ಶ್ರೀಕೃಷ್ಣ ಪರಮಾತ್ಮ ತನ್ನ ಲೋಕಗಳಿಗೂ ಮಿಕ್ಕ ಲೋಕಗಳಿಗೂ ಇರುವ ವ್ಯತ್ಯಾಸವನ್ನು ಹೇಳಿದಾಗ ಅದು ಯಾಕೆ ಹಾಗೆ, ಭಗವಂತನ ಲೋಕಕ್ಕೆ ಹೋದಾಗ ಮಾತ್ರ ಯಾಕೆ ಆ ಮತ್ತು ಪುನರ್ಜನ್ಮವಿಲ್ಲದೆ ಇರುವುದನ್ನುವುದಿದೆ, ಮಿಕ್ಕ ಲೋಕಗಳಿಗೆ ಹೋದರೆ ಪುನರ್ಜನ್ಮ ಇದೆ ಅಂತ ಹೇಳುವುದಕ್ಕೆ ಒಂದು ಅಫ್ಕೋರ್ಸ್ ಪರಮಾತ್ಮ ಸ್ವತಂತ್ರ ಅವನು, ಆದ್ರೆ ಅದಕ್ಕೆ ಇನ್ನೂ ಸಮರ್ಪಕವಾಗಿರುವಂತಹ ಕಾರಣಗಳೇನಾದರೂ ಇದಾ ಅಂತ ಹೇಳಿದರೆ ಅದಕ್ಕೆ ಸಮಾಧಾನವಾಗಿ 17 ಶ್ಲೋಕ ಹೊರಟಿದೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಹೇಳ್ತಾನೆ ಏನಂತ ಹೇಳಿದ್ರೆ, ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿಧು ರಾತ್ರಿ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋಧನಾಹ ಅಂತ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾನೆ. ಅಂದ್ರೆ ಏನು, ಇಲ್ಲಿ ಬ್ರಹ್ಮ ಅನ್ನುವ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥಲ್ಲ, ಪರಬ್ರಹ್ಮ ಅಂತ ಅರ್ಥ. ಯಾಕಂದ್ರೆ ಕನ್ಫ್ಯೂಷನ್ ಬರ್ಲಕ್ಕೆ ಒಂದು ಅವಕಾಶ ಇದೆ. ಚತುರ್ಮುಖ ಬ್ರಹ್ಮದೇವರ ಕಾಲ ಮಾಪಕತ್ವದಲ್ಲಿ ಅಂದ್ರೆ ಕಾಲವನ್ನು ಮೆಷರ್ ಮಾಡಿದಾಗ ಅಲ್ಲಿ 1000 ಮಹಾಯುಗಗಳು ಚತುರ್ಮುಖ ಬ್ರಹ್ಮನ ಹಗಲು, 1000 ಮಹಾಯುಗಗಳು ಚತುರ್ಮುಖ ಬ್ರಹ್ಮನ ರಾತ್ರಿ ಅಂತ ಹೇಳುವ ವಚನಗಳಿವೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಅಲ್ಲ ಇಲ್ಲಿ ಹೇಳ್ತಾ ಇರುವುದು. ಇಲ್ಲಿ ಸಹಸ್ರ ಅನ್ನುವ ಶಬ್ದ 1000 ಅಂತ ಅಲ್ಲ, ಅನೇಕ ಬಹು ಸಂಖ್ಯಾತವಾದದನ್ನು ಹೇಳುತ್ತೆ. ಸಹಸ್ರ ಯುಗ ಅಂತ ಹೇಳಿದರೆ 1000 ಯುಗಗಳು ಮಾತ್ರವಲ್ಲ, ಅನೇಕ ಯುಗಗಳು. ಅದನ್ನೇ ಭಾಷ್ಯತಾತ್ಪರ್ಯದಲ್ಲಿ ಹೇಳಿದ್ದನ್ನು ವಿವೃತಿಯಲ್ಲಿಯೂ ರಾಯರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ವಿಸ್ತಾರವಾಗಿ ನೋಡೋಣ. ಇದು 17 ಶ್ಲೋಕ. ಅದು ಸಹಸ್ರ ಯುಗ ಪರ್ಯಂತಂ ಅಹ ಅಹ ಅಹಂ ಅಂದ್ರೆ ನಾನು ಅಂತ ಸಂಸ್ಕೃತದಲ್ಲಿ, ಅಹಹ ಅಂತ ಹೇಳಿದ್ರೆ ಹಗಲು ಅಂತ ಅರ್ಥ. ಅಹಂ ಅಹ ಶಬ್ದಕ್ಕೆ ಬೇರೆ ಬೇರೆ ವ್ಯತ್ಯಾಸ ಇದೆ. ಅಹಹ ಅಂದ್ರೆ ಹಗಲು, ಅಹಂ ಅಂದ್ರೆ ನಾನು. ಇಲ್ಲಿ ಹೇಳಿದ ಇರುವಂತಹದ್ದು ಸಹಸ್ರ ಯುಗ ಪರ್ಯಂತಂ ಅಹಹ ಹಗಲು. ಯತ್ ಅಂದ್ರೆ ಯತ್ ಅನ್ನುವ ಶಬ್ದ ಏ ಯಾರಾದರೆ ಅಂತ ಅರ್ಥ. ಯತ್ ಅಂದ್ರೆ ಯಾವುದಾದರೆ ಅಂತ, ಯಾರಾದರೆ ಅಂತ ಅರ್ಥ. ಆ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮಣ ಪರಬ್ರಹ್ಮಗೆ ಹೀಗೆ ಇದೆ ಅಂತ ಯಾರು ತಿಳಿದಿದ್ದಾರೋ ವಿದುಹು ಜಾನಂತಿ. ರಾತ್ರಿ ಅದೇ ವಿಧವಾಗಿ ರಾತ್ರಿಯನ್ನು ಯುಗ ಸಹಸ್ರ ಅಂತ 1000 ಯುಗಗಳು ಅಂತ ಹೇಳಿ ಯಾರು ತಿಳಿದಿದ್ದಾರೋ, 1000 ಯುಗಗಳಲ್ಲ 1000 ಯುಗಗಳು. ತೇ ಅವರು ಅಹೋರಾತ್ರ ವಿದೋ ಜನಾಹ ಅಹೋರಾತ್ರಗಳನ್ನು ತಿಳಿದಂತಹ ಜ್ಞಾನಿಗಳಾಗಿದ್ದಾರೆ ಅನ್ನುವುದು ಅರ್ಥ. ಅಲ್ಲಿ ರಾಯರು ವಿಸ್ತಾರ ಮಾಡಿ ಹೇಳ್ತಾ ಇದೆ, ಮತ್ ಪ್ರಾಪ್ತವು ಏವ ಅಪುನರಾವೃತ್ತಿ. ಪುನರಾವೃತ್ತಿ ಅಂದ್ರೆ ಪುನರ್ಜನ್ಮ ಇರುವುದು, ಅಪುನರಾವೃತ್ತಿ ಅಂದ್ರೆ ಪುನರ್ಜನ್ಮವಿಲ್ಲದೆ ಇರುವುದು. ಮತ್ ಪ್ರಾಪ್ತವು ನನ್ನನ್ನು ಪಡೆದಾಗಲೇ, ನನ್ನನ್ನು ಪಡೆದವರಿಗೆ ಮಾತ್ರ, ನನ್ನನ್ನು ಪಡೆದ ಪಡೆದ ಅನಂತರ ಮಾತ್ರ ಅವರು ಆಪುಹು ಹೊಂದುತ್ತಾರೆ. ಏನು ಅಪುನರಾವೃತ್ತಿ, ಅಪುನರಾವೃತ್ತಿ ಅಂದ್ರೆ ಪುನರ್ಜನ್ಮವಿಲ್ಲದೇ ಇರುವ ಸ್ಥಿತಿಯನ್ನು ಅವರು ಹೊಂದುತ್ತಾರೆ. ಇತಿ ಹೀಗೆ ಮುಂದಿನ ಶ್ಲೋಕಗಳಲ್ಲಿ ಪ್ರತಿಜ್ಞಾ ಮಾತ್ರೇಣ ಉಕ್ತಸ್ಯ ಪ್ರತಿಜ್ಞಾರೂಪದಲ್ಲಿ. ಪ್ರತಿಜ್ಞಾರೂಪ ಅಂದ್ರೆ ಏನು, ಯಾವುದಾದ್ರೂ ಇದು ಹೀಗೆ ದಿಸ್ ಇಸ್ ಲೈಕ್ ದಿಸ್ ಅಂತ ಫರ್ಮ್ ಆಗಿ ಹೇಳುವುದು ಪ್ರತಿಜ್ಞೆ. ಪ್ರತಿಜ್ಞೆ ಮಾಡೋದ್ರೆ ಸ್ವೇರ್ ಬೈ ಇಟ್ ಅಂತೀವಲ್ಲ ಆ ತರಹ, ಅದನ್ನು ಘಂಟಾಪಥವಾಗಿ ಖಚಿತವಾಗಿ ಖಂಡಿತವಾಗಿದೆ ಅಂತ ಹೇಳುವುದೇ ಪ್ರತಿಜ್ಞೆ. ಹೀಗೆ ಪ್ರತಿಜ್ಞಾ ಮಾತ್ರದಿಂದ ಮುಂಚೆ ಹೇಳಲ್ಪಟ್ಟಿರುವಂತಹ ವಿಷಯವನ್ನು ಸ್ಥಾಪನಾಯ ಅದು ಎಸ್ಟಾಬ್ಲಿಷ್ ಮಾಡೋದಕ್ಕಾಗಿ, ಅದನ್ನು ಪ್ರೂವ್ ಮಾಡೋದಕ್ಕಾಗಿ, ಅದು ಹೀಗೆ ಅಂತ ಹೇಳುವುದಕ್ಕಾಗಿ ಆದ ಮೊದಲನೆಯದಾಗಿ ಸೃಷ್ಟಿ ಪ್ರಳಯ ಆದಿ ಕರ್ತೃತ್ವ ಆತ್ಮನಃ ವಕ್ತುಂ. ಅಷ್ಟೇ ಅಲ್ಲದೆ ಸೃಷ್ಟಿ ನಮಗೆ ಬಹಳ ದಿನಕ್ಕೆ ಚಿಕ್ಕತನದಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಂದ್ರೆ ಚತುರ್ಮುಖ ಬ್ರಹ್ಮದೇವರು ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತಾರೆ, ಅವರು ಸೃಷ್ಟಿಗೆ ಈ ಹೊಣೆಗಾರಿ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೆ ಹೌದು, ಆದರೆ ಸ್ವತಂತ್ರವಾಗಿ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಸ್ವತಂತ್ರವಾಗಿ ವಿಷ್ಣುವು ಸ್ಥಿತಿ ಮಾಡ್ತಾನೆ, ಸ್ವತಂತ್ರವಾಗಿ ರುದ್ರದೇವರು ಸಂಹಾರ ಕಾರ್ಯ ಮಾಡ್ತಾರೆ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳು ಅವರವರ ಪೋರ್ಟ್ಫೋಲಿಯೋ, ಬ್ರಹ್ಮದೇವರಿಗದೇ ಅದು ಪೋರ್ಟ್ಫೋಲಿಯೋ, ಅದರಲ್ಲಿ ವಿಷ್ಣುವಿಗೆ ಯಾವ ಕೈ ಇಲ್ಲ. ಸಂಹಾರ ಕಾರ್ಯ ರುದ್ರದೇವರಿಗೆ ಮಾತ್ರ ಇದೆ, ಅದರಲ್ಲಿ ವಿಷ್ಣುವಿಗೆ ಯಾವ ಕೈ ಇಲ್ಲ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಇರಲಕ್ಕೆ ಅವಕಾಶವಿದೆ. ಬಿಕಾಸ್ ಆಫ್ ವಾಟ್ ಎವರ್ ರೀಸನ್ಸ್ ಅಂದ್ರೆ ಅಲ್ಲೆಲ್ಲಿ ಮೇಲ್ನೋಟದ ಕೆಲವು ಅರ್ಥಗಳನ್ನು ನೋಡಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಓಹೋ ಬ್ರಹ್ಮದೇವರು ಮಾತ್ರ ಸೃಷ್ಟಿ ಮಾಡ್ತಾರೆ, ಅದಕ್ಕೆ ವಿಷ್ಣುವಿನ ಕೈ ಏನು ಇಲ್ಲ ಅಂತ ಹೇಳಿ ಹೀಗೆ ಇದ್ರೆ ನಮಗೆ ಬ್ರಹ್ಮಸೂತ್ರಗಳು ಅವುಗಳ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಬಂದ್ರೆ ಶಾಸ್ತ್ರದಲ್ಲಿ ಅನೇಕ ವಾಕ್ಯಗಳು ವೇದ ವಾಕ್ಯಗಳು ಎಲ್ಲವೂ ಅದಕ್ಕೆ ಸಮಾಧಾನ ಕೊಡುತ್ತೆ. ಇಲ್ಲಿ ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಅನೇಕ ಸ್ಥಳಗಳಲ್ಲಿ ಹೇಳಿದ್ದಾನೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ತನಗೇ ಇದೆ, ಲಯ ಆದಿ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಭಗವಂತನಿಗೇ ಇದೆ ಅನ್ನುವುದು, ಆತ್ಮನಃ ಪರಮಾತ್ಮನಃ ಅದು ಭಗವಂತನಿಗೇ ಇದೆ ಅನ್ನುವುದು ವಕ್ತುಂ ಹೇಳುವುದಕ್ಕಾಗಿ ಉಪೋದ್ಘಾತ ಆಹ ಸಹಸ್ರ ಇದೆ. ಅದಕ್ಕೆ ಉಪೋದ್ಘಾತವಾಗಿ ಅದಕ್ಕೆ ಇಂಟ್ರೊಡಕ್ಷನ್ ಅದನ್ನು ಮುಂದುವರಿಸುತ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಿಂದ. ಹೇಗೆ ಹೇಳ್ತಾ ಇದ್ದಾನೆ, ಸಹಸ್ರ ಶಬ್ದ ಸಹಸ್ರಯುಗ ಪರ್ಯಂತಂ ಅಂತ ಹೇಳಿದಾಗ ಇಲ್ಲಿ ಸಹಸ್ರ ಶಬ್ದ, ಸಹಸ್ರ ಶಬ್ದ ಅತ್ರ ಬಹುಶಬ್ದ ಪರ್ಯಾಯ, ಇಲ್ಲಿ ಸಾವಿರ ಅಂದ್ರೆ ಸಾವಿರ ಮಾತ್ರವಲ್ಲ ಸಾವಿರಾರು ಅಂತ ಹೇಳಿ ಅನೇಕ ವರ್ಷಗಳ ಅಭಿಪ್ರಾಯವಾಗಿದೆ, ಅದರ ಅಭಿಪ್ರಾಯವಿಲ್ಲಿದೆ ಅಂತ ಹೇಳಿ ಬಹುಶಬ್ದ ಪರ್ಯಾಯ ಬಹುತ್ವ ಅನೇಕತ್ವವನ್ನು ಹೇಳುವ ಶಬ್ದಕ್ಕೆ ಇದು ಪರ್ಯಾಯ ಅಂದ್ರೆ ಆಲ್ಟರ್ನೇಟಿವ್ ವರ್ಡ್ ಹಾಗೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಹಸ್ರ ಶಬ್ದ ಅತ್ರ ಬಹುಶಬ್ದ ಪರ್ಯಾಯ ಅಂತ ಹೇಳಿ ಇಲ್ಲಿ ಏ ಜನಾಹ, ಇಲ್ಲಿ ಏ ಅನ್ನು ಯಾವ ಜನರ ಸಂಸ್ಕೃತದಲ್ಲಿ ಏ ಅಂದ್ರೆ ಯಾರಾದರೆ, ಸಹ ತೌತೆ ಯಹ ಯೌ ಎ ಕಹ ಕೌಕೆ ಅಂತ ಹೇಳಿ, ಸಹ ಅವನು ಯಹ ಯಾರಾದರೆ ಯಾವನಾದರೆ ಪ್ಲೂರಲ್ ಆಗಿ, ತೇ ಅನ್ನುವುದು ಬಹುವಚನ ಪ್ಲೂರಲ್ ಅವರು ಅಂತ ಹೇಳಿ, ಏ ಅಂದ್ರೆ ಯಾರಾದರೆ ಅಂತ ಹೇಳಿ. ಇಲ್ಲಿ ಯತ್ ಬ್ರಾಹ್ಮಣೋ ವಿದುಹು ಅಂದ್ರೆ ಯತ್ ವಿದುಹು ಅಂದ್ರೆ ಏ ವಿದುಹು ಅಂತ ಹೇಳಿ, ಏ ಜನಾಹ ಯಾವ ಜನರಾದರೆ, ಯತ್ ಪರಬ್ರಹ್ಮಣ ಅಹಹ ಯಾವ ಪರಬ್ರಹ್ಮಣ ಹಗಲನ್ನಾದರೆ, ತತ್ ಬಹುಯುಗ ಪರ್ಯಂತಂ ಅಂದ್ರೆ ಅನೇಕ ಯುಗಗಳ ಪರ್ಯಂತವು ಅಂತ ಅಂದ್ರೆ ಸಾವಿರ ಮಾತ್ರವಲ್ಲ ಅನೇಕ ಯುಗಗಳ ಪರ್ಯಂತ, ದ್ವಿಪರ ಅರ್ಥ ಆತ್ಮಕಂ ಅಂದರೆ ದ್ವಿಪರ ಅರ್ಥ ಅಂದ್ರೆ ಏನು, ಚತುರ್ಮುಖ ಬ್ರಹ್ಮದೇವರ ಒಂದು ನೂರು ವರ್ಷಗಳು ಬ್ರಹ್ಮ ವರ್ಷಗಳು ಯಾವುದಿದೋ ಅದು ದ್ವಿಪರಾರ್ಥ. ನಾವು ಸಂಕಲ್ಪ ಮಾಡುವಾಗ ದ್ವಿತೀಯ ಪರಾರ್ಥೆ ಪ್ರಥಮ ಪರಾರ್ಥ ದ್ವಿತೀಯ ಪರಾರ್ಥ ಎರಡು ಪರಾರ್ಧಗಳು ಅಂದ್ರೆ ಐವತ್ತು ಬ್ರಹ್ಮ ವರ್ಷಗಳು ಒಂದು ಪರಾರ್ಥ, ಇನ್ನೊಂದು ಐವತ್ತು ಬ್ರಹ್ಮ ವರ್ಷಗಳು ಇನ್ನೊಂದು ಪರಾರ್ಥ. ಈ ವಿಧವಾಗಿ ಚತುರ್ಮುಖ ಬ್ರಹ್ಮದೇವರ ನೂರು ವರ್ಷಗಳು ಕೂಡ ಒಂದು ದ್ವಿಪರಾರ್ಥಾತ್ಮಕವಾದಂತಹದ್ದು. ಇದು ಸಹಸ್ರಯುಗ ಅಂದ್ರೆ ಇಲ್ಲಿ ನಿಜವಾಗಿ ನೋಡ್ರಿ, ಸಾವಿರ ಮಹಾಯುಗಗಳು, ಒಂದು ಮಹಾಯುಗ ಅಂದ್ರೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾಲ್ಕು ಯುಗಗಳು ಸೇರಿದರೆ ಅದನ್ನು ಮಹಾಯುಗ ಅಂತ ಕರೀತಾರೆ. ಅಂತಹ ಸಾವಿರ ಮಹಾಯುಗಗಳು ಚತುರ್ಮುಖ ಬ್ರಹ್ಮದೇವರಿಗೆ ಹಗಲಾಗಿದೆ, ಸಾವಿರ ಮಹಾಯುಗಗಳು ಚತುರ್ಮುಖ ಬ್ರಹ್ಮದೇವರಿಗೆ ರಾತ್ರಿ ಆಗಿದೆ. ಆ ಚತುರ್ಮುಖ ಬ್ರಹ್ಮದೇವರು ಹಾಗೆ ರಾತ್ರಿ ಹಗಲು ಸೇರಿ ಅದು ಮುನ್ನೂರ ಅರವತ್ತು ದಿನ ಆದರೆ ಅದು ಒಂದು ವರ್ಷ ಆಗಿ, ಅಂತಹ ವರ್ಷಗಳು ನೂರು ಬ್ರಹ್ಮ ವರ್ಷಗಳು, ಒಂದು ಪ್ರಥಮ ಪರಾರ್ಥ ಎರಡನೇದು ದ್ವಿತೀಯ ಪರಾರ್ಥ ಅಂದ್ರೆ ನೂರು ಬ್ರಹ್ಮ ವರ್ಷಗಳ ಕಾಲ ಪರಮಾತ್ಮನಿಗೆ ಪರಬ್ರಹ್ಮಗೆ ಅದು ಒಂದು ಹಗಲಿದ್ದಂತೆ. ಅಂದ್ರೆ ಏನಾಯ್ತು, 2000 × 365 × 100 ಅಷ್ಟು ಮಹಾಯುಗಗಳು ಅಂದ್ರೆ ಕೋಟ್ಯಾಂತರ ಅನೇಕ ಮಹಾಯುಗಗಳು
ಅಷ್ಟು ಲಕ್ಷಾಂತರ ಮಹಾಯುಗಗಳು ಅದು ಪರಮಾತ್ಮನಿಗೆ ಒಂದು ಹಗಲಿದ್ದಂತೆ, ಅದು ಮತ್ತು ಪರಮಾತ್ಮನಿಗೆ ಒಂದು ರಾತ್ರಿ ಇದ್ದಂತೆ. ಆವಾಗಲೂ ಇನ್ನೊಂದು ಸಂಶಯ ಬರುತ್ತೆ, ಆ ಹಾಗಾದ್ರೆ ಚತುರ್ಮುಖ ಬ್ರಹ್ಮದೇವರಿಗೂ ಹಗಲು ರಾತ್ರಿ ಇದ್ದಂತೆ ನಾರಾಯಣನಿಗೆ ಪರಮಾತ್ಮನಿಗೂ ಕೂಡ ಹಗಲು ರಾತ್ರಿಗಳು ಅಂದ್ರೆ ಅವನಿಗೂ ಒಂದು ಕಾಲತ್ವ ಅಂದ್ರೆ ಇಷ್ಟು ಕಾಲ ಅವನಿಗೂ 100 ವರ್ಷಗಳು ಅವನಿಗೊಂದು ಆಯುಷು ಅಂದು ಆ ತರಹ ಇರಲಿಲ್ಲ ಅಂತ ಹೇಳಿದ್ರೆ ಇಲ್ಲ, ಪರಮಾತ್ಮನ ವಿಷಯದಲ್ಲಿ ಅದು ಕೇವಲ ಔಪಚಾರಿಕ ಅಂತ ಮುಂತೆ ಹೇಳ್ತಾರೆ. ಅಂದ್ರೆ ಪರಮಾತ್ಮನ ಹಗಲು ಅಂತ ಹೇಳಿದ್ರೆ ಅವನು ವ್ಯಾಪಾರಗಳು ಮಾಡ ಅಂದ್ರೆ ಆ 100 ಬ್ರಹ್ಮವರ್ಷಗಳ ಕಾಲ ಪರಮಾತ್ಮ ಸೃಷ್ಟಿಯಾದ ವ್ಯಾಪಾರಗಳು ಮಾಡ್ತಾನೆ, ಮತ್ತು 100 ಬ್ರಹ್ಮವರ್ಷಗಳ ಕಾಲ ಎಲ್ಲವೂ ಮಹಾಪ್ರಳಯದಲ್ಲಿ ಮುಳುಗಿದ್ದಾಗ ಭಗವಂತ ಯಾವ ವ್ಯಾಪಾರಗಳನ್ನ ಈ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡುವುದಿಲ್ಲ. ಅಂದ್ರೆ ಪರಮಾತ್ಮ ತನ್ನ ವ್ಯಾಪಾರಗಳಿಂದ ದೂರ ಇರ್ತಾನ. ಆದ್ದರಿಂದ ಅದು ರಾತ್ರಿ ಇದ್ದಂತೆ ಹಗಲು ಇದ್ದಂತೆ ನಾವೇನು ಮಾಡ್ತೀವಿ ನಮ್ಮ ಜೀವನದಲ್ಲಿ, ಹಗಲು ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ, ರಾತ್ರಿ ಮಲಗುತ್ತೀವಿ. ಹಾಗೆ ಅದರ ಉದ್ದೇಶ ಕಾರ್ಯ ಮಾಡುವುದು ಮಾಡದೇ ಇರುವುದು, ಎದ್ದಿರುವುದು ಮಲಗಿರುವುದು ಅಂತಲ್ಲ. ಭಗವಂತ ಅವನಿಗೆ ನಿದ್ದೆ, ಅವನು ಯೋಗ ನಿದ್ರೆ ಅಂತ ಅದೇ ಯೋಗ ನಿದ್ರೆ ಅಂದ್ರೆ ಯೋಗ ಅಂದ್ರೆ ಏನು ವ್ಯಾಪಾರ ಮಾಡುವುದು ಯೋಗ. ಪರಮಾತ್ಮ ಯೋಗ ನಿದ್ರೆ ಮಾಡ್ತಾನೆ, ಎಲ್ಲರೂ ನಿದ್ದೆ ಮಾಡಿಬಿಡ್ತಾನೆ, ಭಗವಂತ ಹೀಗೆ ಡೀಪ್ ಸ್ಲೀಪ್ ನಲ್ಲಿ ಹೊರಟೋಗ್ತಾನೆ ಅಂತೇಳಿ ಭ್ರಮೆ. ಭಗವಂತನಿಗೆ ಯಾವತ್ತೂ ನಿದ್ದೆ ಅನ್ನೋದು ಇಲ್ಲ ಅವನಿಗೆ, ನಿದ್ದೆ ಅನ್ನೋದು ಆಲಸ್ಯ ಭಾವದಿಂದ ಬರುವಂತಹದ್ದು. ಭಗವಂತನಿಗೆ ಟೈರ್ಡ್ನೆಸ್ ಇಲ್ಲ, ಫಿಟಿಗ್ ಇಲ್ಲ, ನಿದ್ದೆ ಅನ್ನೋದಿಲ್ಲ. ಯೋಗ ನಿದ್ರೆ ಅಂದ್ರೆ ವ್ಯಾಪಾರಗಳು ಮಾಡುವುದಿಲ್ಲ, ಯೋಗದ ನಿದ್ರೆ ಅಷ್ಟೇ ಅಂದ್ರೆ ವ್ಯಾಪಾರಗಳು ಮಾಡದೇ ಇರುವುದು. ಇದೇ ಪರಮಾತ್ಮನಿಗೆ ರಾತ್ರಿ ಇದ್ದಂತೆ, ವ್ಯಾಪಾರಗಳು ಮಾಡಿದಾಗ ಹಗಲಿದ್ದಂತೆ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಆ ಎರಡು ಪರಾರ್ಥಗಳು ಸೇರಿದರೆ ಅಷ್ಟು ಹೊತ್ತು ಭಗವಂತನಿಗೆ ಒಂದು ಹಗಲಿದ್ದಂತೆ, ಅಷ್ಟು ಮತ್ತು ಭಗವಂತನಿಗೆ ಒಂದು ರಾತ್ರಿ ಇದ್ದಂತೆ ಅಂತ ಹೇಳಿ ಇಲ್ಲಿ ಯತ್ ಇತಿ ಅಸ್ಯ ಯ ಇತಿ ವಾ ಅರ್ಥ ಅಂತೇಳಿ. ಯತ್ ಅನ್ನುವುದಕ್ಕೆ ಇಲ್ಲಿ ಹೇಳಿದಂಥದ್ದು ಯ ಯಹ ಅಂತಲೂ ಇಲ್ಲ ಏ ಅಂತ ಹೇಳು ಅರ್ಥವನ್ನು ಮಾಡಬಹುದು. ಅದಕ್ಕೆ ದ್ವಿ ಪರ ಅರ್ಧ ಆತ್ಮಿಕಾಂ ವಿದುಹು ತೇ ಅಹೋರಾತ್ರ ವಿದ ಇತ್ಯರ್ಥ. ಅವರು ಅಹೋ ಅಂದ್ರೆ ಹಗಲು, ರಾತ್ರ ಅಂದ್ರೆ ರಾತ್ರಿ, ಇವುಗಳನ್ನು ತಿಳಿದವರು, ವಿಧ ಅಂದ್ರೆ ತಿಳಿದವರು ಅಂತ ಅರ್ಥ ಅಂತ ಹೇಳಿ ಸ ಇತಿ ಶೇಷವ ಯ ಅನ್ನುವುದಕ್ಕೆ ಯತ್ ಅಂದ್ರೆ ಯಹ ಸಹ ಅಂತಲೂ ತಕೋಬಹುದು, ಇಲ್ಲ ಏ ತೇ ಅಂತಲೂ ತಕೋಬಹುದು. ಬಹುವಚನದಲ್ಲಿ ತಕೋಬಹುದು, ಏಕವಚನದಲ್ಲಿ ಯಾರಾದರೆ, ಯಾವನಾದರೆ, ತಿಳಿದಿದ್ದಾನೋ ಅವನು, ತಿಳಿದವನು ಅವರು, ತಿಳಿದವರು ಅಂತೇಳಿ. ಪರಬ್ರಹ್ಮಣ ಕೂಟಸ್ಥ ನಿತ್ಯಸ್ಯಾಪಿ ಸೃಷ್ಟಿಯಾದಿ ಸವ್ಯಾಪಾರ ನಿರ್ವ್ಯಾಪಾರ ಅವಸ್ಥೆಯೋ ಉಪಚಾರಾತ್ ಅಹೋರಾತ್ರತ್ವ ಉಕ್ತಿ. ಅದೇ ಅಹೋರಾತ್ರತ್ವ ಉಕ್ತಿ, ಹಗಲು ರಾತ್ರಿಗಳಂತೆ ಹೇಳಿರುವುದು ಪರಬ್ರಹ್ಮನಾದ ಶ್ರೀಕೃಷ್ಣನಿಗೂ ನಾರಾಯಣನಿಗೂ ಇವರೆಲ್ಲ ಪರಮಾತ್ಮನ ರೂಪಗಳು, ಬೇರೆ ಬೇರೆ ರೂಪಗಳು. ಅವನು ಕೂಟಸ್ಥ ನಿತ್ಯಸ್ಯ ಅಪಿ ಅಂದ್ರೆ ಏಕರೀತಿಯಲ್ಲಿರುವವನು, ನಿತ್ಯನಾಗಿರುವವನಾದರೂ ಕೂಡ ಸೃಷ್ಟಿ ಆದಿ ಸೃಷ್ಟಿ ಮೊದಲಾದಂತಹ ಸವ್ಯಾಪಾರ ನಿರ್ವ್ಯಾಪಾರ, ವ್ಯಾಪಾರಗಳು ಮಾಡುವುದು, ವ್ಯಾಪಾರಗಳು ಮಾಡದೇ ಇರುವುದು, ಈ ವಿಧವಾದ ಸ್ಥಿತಿಯಲ್ಲಿ ಭಗವಂತ ಇರ್ತಾನೆ ಅನ್ನುವ ಕಾರಣದಿಂದ ಔಪಚಾರಿಕ ಉಪಚಾರ ಅಂತ ಹೇಳಿದ್ರೆ ಜಸ್ಟ್ ಮೆನ್ಷನ್ ಮಾಡಬೇಕು. ಹೇಗೆ ಹೇಳಬಹುದು ಭಗವಂತನಿಗೆ ವ್ಯಾಪಾರಗಳು ಇದೆ ಇಲ್ಲ ಅಂತ ಹೇಗೆ ಹೇಳುವುದಂದ್ರೆ, ಅವನು ಮಾಡುವಂತಹ ಸೃಷ್ಟಿಯಾದಿ ಕಾರ್ಯಗಳಿಂದ ಯಾವಾಗ ಇದೋ ಸೃಷ್ಟಿಯಾದಿ ಕಾರ್ಯಗಳು, ಆವಾಗ ಸೃಷ್ಟಿಯಾದಿ ಕಾರ್ಯಗಳು ಇಲ್ಲ ಅಂತ ಹೇಳಿದಾಗ ಭಗವಂತ ಅದ್ರ ಅತ್ರಿ ಇದ್ದಂತೆ ಅಂತ ಹೇಳಿ ಅದನ್ನ ಹೇಳಿದ್ದಾರೆ, ರಾಯರು ವಿಸ್ತಾರ ಮಾಡಿದ್ದಾರೆ ಅದನ್ನು. ಮತ್ತು 18ನೇ ಶ್ಲೋಕದಲ್ಲಿ ಆ ಹಗಲು ರಾತ್ರಿಗಳ ವಿಷಯವನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ. ಅಲ್ಲಿ ಅಹೋರಾತ್ರಿಗಳು ಯಾರು ತಿಳಿದಿದ್ದಾರೋ ಅವರು ಸರಿಯಾಗಿ ತಿಳಿದವರು. ಈ ಅಹೋರಾತ್ರಿಗಳಿಗೆ ನಾನು ಹೇಳಿದಂತಹ ಮಾತುಗಳು ಎಲ್ಲಿದೆ, ವ್ಯಾಪಾರಗಳಿರುವುದು ಇಲ್ಲದೆ ಇರುವುದು ಎಲ್ಲಿದೆ ಅಂತ ಹೇಳಿದ್ರೆ 18ನೇ ಶ್ಲೋಕ ಅಲ್ಲಿ ಹೊರಟಿದೆ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೇ ರಾತ್ರಿಯಾಗಮೇ ಪ್ರಳೀಯಂತೆ ತತ್ರ ಏವ ಅವ್ಯಕ್ತ ಸಂಗತೆ ಅಂತ ಹೇಳಿ. ಇಲ್ಲಿ ಅವ್ಯಕ್ತದಿಂದ ವ್ಯಕ್ತವಾದ ಪದಾರ್ಥಗಳೆಲ್ಲವೂ ಕೂಡ ಪ್ರಭವಂತಿ ಹುಟ್ಟು ಬರುತ್ತೆ. ಅಹರಾಗಮೆ ಹಗಲು ಕಾಲ ಬಂದಾಗ, ಪರಮಾತ್ಮನ ಹಗಲು ಕಾಲ ಬಂದಾಗ ಅವ್ಯಕ್ತನಾದ ಅವ್ಯಕ್ತ ಅಂದ್ರೆ ಭಗವಂತ ಅವ್ಯಕ್ತನಾಗಿದ್ದಾನೆ. ಅವ್ಯಕ್ತವಾದ ಮೂಲ ಪ್ರಕೃತಿಯು ಅವ್ಯಕ್ತವಾಗಿದೆ, ಅಲ್ಲಿ ಮುಖ್ಯತಃ ಅವ್ಯಕ್ತನಾಗಿ ಕಾಣಿಗೆ ಕಾಣಿಸದೇ ಇರುವ ಆ ಭಗವಂತನಿಂದ ವ್ಯಕ್ತಯ ಎಲ್ಲ ಕಾರ್ಯ ಪದಾರ್ಥಗಳು, ಎಲ್ಲ ವಸ್ತುಗಳು, ಸೃಷ್ಟಿಸಲ್ಪಟ್ಟ ಸಮಸ್ತ ಬ್ರಹ್ಮಾಂಡವು ಅದು ಉತ್ಪನ್ನವಾಗತ್ತೆ. ಸರ್ವಾ ಪ್ರಭವಂತಿ ಹುಟ್ಟು ಬರುತ್ತೆ. ರಾತ್ರಿಯಾಗಮೇ ರಾತ್ರಿಕಾಲ ಒದಗಿ ಬಂದಾಗ ಪ್ರಳೀಯಂತೆ ತತ್ರ ಏವ ಅವ್ಯಕ್ತ ಸಂಗತೆ
ಅಂದ್ರೆ ಆ ಅವ್ಯಕ್ತ ಅಂತ ಕರೆಯಲ್ಪಡುವ ಆ ಭಗವಂತನಲ್ಲಿಯೇ ಮತ್ತು ಎಲ್ಲವೂ ಕೂಡ ಲಯ ಹೊಂದತ್ತೆ, ಪ್ರಳಿಯಂತೆ ಪ್ರಳಯವನ್ನು ಹೊಂದತ್ತೆ, ಲಯವನ್ನು ಹೊಂದುತ್ತೆ. ಪ್ರಳಯ ಅಂದ್ರೆ ಪ್ರಕರ್ಷವಾದ ಲಯ, ಭಗವಂತನಲ್ಲಿಯೇ ಮತ್ತು ಹೋಗಿ ಸೇರುವುದು. ತತ್ರ ಏವ ಆ ಭಗವಂತನಲ್ಲಿಯೇ ಅವ್ಯಕ್ತ ಸಂಘಕ್ಕೆ ಅವ್ಯಕ್ತ ಅಂತ ಕರೆಯಲ್ಪಡುವ ಪರಮಾತ್ಮನಲ್ಲಿಯೇ ಹೋಗಿ ಸೇರುತ್ತೆ ಅಂತ ಹೇಳಿ ಅದರಲ್ಲಿ ಹೇಳ್ತಾ ಇದ್ದಾರೆ. ತತಃ ಕಿಮಿತ್ಯತಃ ಅವ್ಯಕ್ತಾತ್ ಅವ್ಯಕ್ತಾತ್ ಬ್ರಹ್ಮಣಃ ಅಹರಾಗಮೇ, ಅಂದ್ರೆ ಅವ್ಯಕ್ತನಾದ ಆ ಪರಬ್ರಹ್ಮನಿಂದ ಅಹಹ ಅವನ ಹಗಲು ಬಂದಾಗ ಮಹಾಪ್ರಳಯ ಅಂತ ಇತಿಹಾಸ. ಮಹಾಪ್ರಳಯ ಬರುವಷ್ಟುವರೆಗೂ ಕಾಲನು ಅವ್ಯಕ್ತನಾದ ಆ ಭಗವಂತನಿಂದ ವ್ಯಕ್ತವಾಗತ್ತೆ. ವ್ಯಜ್ಯಂತ ಇತಿ ವ್ಯಕ್ತಯ, ಈ ವ್ಯಕ್ತವಾಗುವುದು ಅವ್ಯಕ್ತವಾಗುವುದು ಅಂದ್ರೆ ಏನು? ಗುಣವೈಷಮ್ಯ ಸತ್ವರಜಸ್ತಮೋ ಗುಣಗಳು ಪ್ರಳಯ ಕಾಲದಲ್ಲಿ ಸಮಾಪಾಲಲ್ಲಿರುತ್ತೆ. ಆಮೇಲೆ ಆ ಗುಣವೈಷಮ್ಯ ಅಂತಾರೆ, ಅಂದ್ರೆ ಸತ್ವರಜಸ್ತಮೋ ಗುಣಗಳು ಯಾವ ಪ್ರಪೋರ್ಷನ್ ಅಲ್ಲಿ ಇದ್ದರೆ ಸೃಷ್ಟಿ ಕಾರ್ಯ ಶುರು ಆಗತ್ತೆ ಅಂತ ಭಗವಂತ ಆ ಅದಕ್ಕೆ ತಕ್ಕಂತೆ ಹಾಗೆ ಮಾಡ್ತಾನೆ. ಆದ್ದರಿಂದ ಕಾರ್ಯ ಪದಾರ್ಥಗಳು ಹುಟ್ಟಿ ಬರುತ್ತೆ ಈ ಗುಣವೈಷಮ್ಯದಿಂದ. ಅಂದ್ರೆ ಸತ್ವರಜಸ್ತಮೋ ಗುಣಗಳನ್ನು ಬೇರೆ 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 ಪ್ರಪೋರ್ಷನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಭಗವಂತ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಅದೇ ವಿಧವಾಗಿ ರಾತ್ರಿ ಆಗಮಿ, ರಾತ್ರಿ ಬಂದಾಗ ಅವ್ಯಕ್ತ ಸಂಘಕ್ಕೆ ಅವ್ಯಕ್ತ ಅಂತ ಕರೆಯಲ್ಪಡುವಂತಹ ತತ್ರೇವ ಆ ಭಗವಂತನಲ್ಲಿಯೇ ಭಗವತಿ ಪ್ರಳಿಯಂತೆ ಪ್ರಳಯವನ್ನು ಹೊಂದುತ್ತೆ ಅಂತ ಹೇಳಿ 18ನೇ ಶ್ಲೋಕವನ್ನು ಕೂಡ ವಿಸ್ತಾರ ಮಾಡಿ ಆ ಹಗಲು ರಾತ್ರಿಗಳ ಶಬ್ದಗಳ ಅರ್ಥವನ್ನು ಭಗವದ್ಗೀತೆ ಶ್ಲೋಕ ಸ್ವಲ್ಪ ವಿಸ್ತಾರ ಮಾಡಿದೆ. ಅದನ್ನು ರಾಯರು ಇನ್ನು ಚೆನ್ನಾಗಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 19ನೇ ಶ್ಲೋಕ ಅಲ್ಲಿ ಹೇಳ್ತಾ, ಭೂತಗ್ರಾಮ ಸ ಏವ ಅಯಂ ಭೂತ್ವ ಭೂತ್ವ ಪ್ರಳೀಯತೆ ಅಂತ ಹೇಳಿ. ಭೂತಗ್ರಾಮ, ಭೂತ ಗ್ರಾಮ, ಗ್ರಾಮ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಸಮೂಹ ಕ್ಲಸ್ಟರ್ ಅಂತ ಹೇಳುವುದಕ್ಕೆ ಪ್ರಯೋಗ ಮಾಡ್ತಾರೆ. ಭೂತಗ್ರಾಮ ಅಂದರೆ ಇದು ಭೂತ ಅಂದ್ರೆ ಪ್ರಾಣಿಗಳಂತ ಒಂದರ್ಥ, ಭೂತ ಅಂದ್ರೆ ಪಂಚಭೂತಗಳಂತ ಅರ್ಥ. ಎಲ್ಲವೂ ಕೂಡ ಪ್ರಾಣಿಗಳು ಪಂಚಭೂತಗಳು ಎಲ್ಲದರ ಸಮೂಹವು, ಚರಾಚರ ವಸ್ತುಗಳ ಈ ಸಮಸ್ತ ಸಮೂಹವು ಹೇ ಪಾರ್ಥ ಹೇ ಅರ್ಜುನನೇ, ಬ್ರಹ್ಮನ ಹಗಲು ಕಾಲ ಬಂದಾಗ ಹುಟ್ಟತ್ತೆ, ಹುಟ್ಟಿ ಹುಟ್ಟಿ ರಾತ್ರಿ ಕಾಲ ಬಂದಾಗ ಭಗವಂತನ ವಶವಾಗಿ ಲಯ ಹೊಂದತ್ತೆ ಅಂತ ಹೇಳಿ 18ನೇ ಶ್ಲೋಕದ ಫರ್ದರ್ ಎಕ್ಸ್ಪ್ಲನೇಷನ್ 19. 18ನಲ್ಲಿ ಹೇಳಿದ್ದನ್ನು ಆ ಭೂತ ಗ್ರಾಮಗಳ ಚರಾಚರ ಜಗತ್ತಿನ ಸಮೂಹಕ್ಕೆ ಹೇಗಾಗತ್ತೆ ಅಂತ ಹೇಳಿ, ಜಡ ಸೃಷ್ಟಿ ಜೀವ ಸೃಷ್ಟಿ ಎಲ್ಲ ಸೃಷ್ಟಿ ಕೂಡ ಆ ಭಗವಂತ ಭೂತ್ವ ಭೂತ್ವ ಮತ್ತು ಅಂದ್ರೆ ಸೈಕಲ್ ಮುಂಚೆ ಅಲ್ಲಿ ಬರತ್ತೆ ಅನ್ನೋದು ಜಸ್ಟ್ ಟಚ್ ಮಾಡಿಬಿಟ್ಟಿದ್ದಾರೆ 18ನೇ ಶ್ಲೋಕದಲ್ಲಿ. 19ನೇ ಶ್ಲೋಕದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ನಡೆಯುವ ಪ್ರಸಂಗ ಇನ್ನೊಂದು, ಪುನಃ ಪುನಃ ಪುನರ್ಜನ್ಮ ಅಂದ್ರೆ ಒಂದು ಸಾರಿ ಜನ್ಮ ಅಲ್ಲ, ಮತ್ತು 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 ಹುಟ್ಟು ಬರುವಂತಹ ವಿಷಯ ಅದು ಆಗತ್ತೆ. ಭೂತ ಗ್ರಾಮ ಸ ಏವ ಅಯಂ ಭೂತ್ವ ಭೂತ್ವ, ಹುಟ್ಟೋದು ಮತ್ತು ಸಾಯೋದು, ಪ್ರಳಿಯಂತೆ ಪ್ರಳಯ ಮತ್ತು ಮತ್ತು ಹುಟ್ಟುವುದು. ಅಂದ್ರೆ ಒಂದು ಜಗತ್ತಿನ ಬ್ರಹ್ಮಾಂಡದ ಪೂರ್ಣ ಪ್ರಳಯ ಒಂದು, ಪ್ರಲಯ ಅಂದ್ರೆ ಮರಣ ರೂಪವಾದ ಲಯ ಮತ್ತು ಸ್ಥೂಲ ದೇಹವನ್ನು ಪಡೆಯುವಂತಹ ಜನ್ಮ, ಇವು ಕೂಡ ಸ್ಮಾಲರ್ ಸೈಕಲ್, ನಮ್ಮ ಬರ್ತ್ ಡೆತ್ ಸೈಕಲ್ ವಿಚ್ ಇಸ್ ಗೋಸ್ ಫಾರ್ ಎ ಫ್ಯೂ ಇಯರ್ಸ್, ಅದು ನಡೆಯುತ್ತೆ. ಅನಂತ ವರ್ಷಗಳು ಅಂದ್ರೆ ಈ ಸಾವಿರಾರು ಕೋಟ್ಯಾಂತರ ವರ್ಷಗಳಾದ ಮೇಲೆ ಮಹಾಪ್ರಳಯವೂ ಬರುತ್ತೆ. ರಾತ್ಯಾಗಮೆ ಅವಶಃ ಪ್ರಭವತಿ ಅಹರಾಗಮೆ, ಇವು ಎಲ್ಲವೂ ಕೂಡ ಅವಶಃ ಅಂದ್ರೆ ನಮ್ಮ ಯಾರ ವಶದಲ್ಲಿಯೂ ಇಲ್ಲ, ಅವಶಃ ಭಗವಂತನ ವಶ. ಬ್ರಹ್ಮ ಆ ವಿಷ್ಣು ರೀತಿ ಪ್ರೋಕ್ತ, ಆ ಅಂದ್ರೆ ವಿಷ್ಣು ಪರಮಾತ್ಮ ಅಂತರ್ಥ, ಅವನ ವಶದಲ್ಲಿಯೇ ಇದೆ. ಆದ್ದರಿಂದ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೆ, ಹಗಲು ಬಂದಾಗ ಮತ್ತು ಹುಟ್ಟು ಬರುತ್ತೆ. ಸೊ ಹುಟ್ಟು ಸಾವುಗಳು ಬ್ರಹ್ಮಾಂಡದ ಹುಟ್ಟು ಸಾವುಗಳು, ಜೀವಗಳ ಹುಟ್ಟು ಸಾವುಗಳು, ವಸ್ತುಗಳ ಹುಟ್ಟು ಸಾವುಗಳು ಎಲ್ಲವೂ ಕೂಡ ಭಗವಂತನಿಂದಲೇ ಆಗತ್ತೆ ಅಂಥೇಳಿ ಮಹಾ ಮಹಿಮತ್ವ ಖ್ಯಾಪನಾಯ, ಆ ಭಗವಂತನ ಮಹಾ ಮಹಿಮೆಯನ್ನು ತಿಳಿಸಿಕೊಡುವುದಕ್ಕಾಗಿ ಸೃಷ್ಟಿ ಪ್ರಳಯೋ ಅವಿಚ್ಛೇದ ಮಹ ಭೂತ ಇತಿ, ಅಂದರೆ ಸೃಷ್ಟಿ ಪ್ರಳಯಗಳ ಅವು ಭಗವಂತ ಮಾಡುವಂತಹದ್ದು, ಭಗವಂತನ ಮಹಾಮಹಿಮೆ ಹೇಳುವುದಕ್ಕಾಗಿ ಸೃಷ್ಟಿ ಪ್ರಳಯಗಳಿಗೆ ವಿಚ್ಛೇದವಿಲ್ಲ. ಅಂದ್ರೆ ಏನು, ಅವುಗಳಿಗೆ ವಿಚ್ಛೇದವಿಲ್ಲ ಅಂತ ಹೇಳಿದೇನು, ಸೃಷ್ಟಿ ಪ್ರಳಯಗಳು ಆಗ್ತಾನೇ ಇರತ್ತೆ. ಓಕೆ, ಸೃಷ್ಟಿ ಆಯ್ತು ರೀ, ಪ್ರಳಯ ಆಯ್ತು, ಒಂದು ಒನ್ ಸೈಕಲ್ ಇಸ್ ಡನ್, ದಟ್ಸ್ ಇಟ್, ಇಟ್ಸ್ ಎಂಡ್ ಆಫ್ ದ ಸೈಕಲ್, ಒನ್ ಸೈಕಲ್ ದಟ್ಸ್ ಇಟ್ ಅಂತ ಇಲ್ಲ. ಅದು ಕಂಟಿನ್ಯೂಸ್ ಪ್ರವಾಹ ರೂಪದಲ್ಲಿ ಹೋಗ್ತಾನೇ ಇರುತ್ತೆ ಅಂತ ವಿಷಯವನ್ನು ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಅದನ್ನು ಹೇಳ್ತಾ ಇದ್ದಾರೆ. ದಟ್ ಈಸ್ ಸೊ ಸೃಷ್ಟಿ ಪ್ರಳಯೋ ಅವಿಚ್ಛೇದ ಮಹ ಭೂತ ಇತಿ ಅಂದ್ರೆ ಭೂತಗ್ರಾಮ ಪ್ರಾಗ್ ಜನ್ಮ ಲಯವತ್ವೇನ ಉಕ್ತಃ ಯಹ ಸ ಏವ ಅಯಂ ಭೂತಗ್ರಾಮಃ ಚರಾಚರ ಸಮುದಾಯಃ ಬ್ರಹ್ಮಣಃ ಅಹರಾಗಮೇ ಪ್ರತಿ ಅಹಮಿತಿ ಯಾವತ್ ಪ್ರಭವತಿ ಭೂತ್ವಾ ಭೂತ್ವಾ ಚ ಉತ್ಪದ್ಯ ಉತ್ಪದ್ಯ ಅಂದ್ರೆ ಭೂತ್ವ ಅಂದ್ರೆ ಇದ್ದು ಇದ್ದು ಅಂದ್ರೆ ಹುಟ್ಟಿ ಹುಟ್ಟು ಬಂದು ರಾತ್ರಿಯಾಗಮೇ ರಾತ್ರಿ ಬಂದಾಗ ಅವಶಃ ನಮ್ಮ ವಶದಲ್ಲಿದ್ರೆ ಭಗವದ್ವಶಃ ಸನ್ ಪ್ರಳೀಯತೆ ಭಗವಂತನ ವಶದಲ್ಲಿ ಇಲ್ಲಿ ಹೋಗುತ್ತೆ ಭೂತಗ್ರಾಮ ಭೂತ್ವ ಭೂತ್ವ ರಾತ್ರಿಯಾಗಮೇ ಪ್ರಳೀಯತೆ ಪುನರ್ ಅಹರಾಗಮೇ ಪ್ರಭವತಿ ಇತಿ ವಾ ಯೋಜನ ಅಂದ್ರೆ ಏನು ಹಿಂದೆ ಜನ್ಮಲಯಗಳನ್ನು ಹೊಂದುತ್ತೆ ಅಂತ ಹೇಳಿದ್ದಾರೆ ಯಾವುದು ಜನ್ಮಲಯಗಳನ್ನು ಹೊಂದುತ್ತೋ ಅದೇ ಭೂತಗ್ರಾಮಗಳು ಚರಾಚರ ವಸ್ತು ಪ್ರಾಣಿಗಳು ಸಮಸ್ತ ಪ್ರಾಣಿ ಭೂತ ಅಂದ್ರೆ ಪ್ರಾಣಿಗಳು ಅನೇಕ ಪ್ರಾಣಿಗಳ ಸಮೂಹ ಗ್ರಾಮ ಸಮೂಹ ಅವೆಲ್ಲವೂ ಕೂಡ ಸಮುದಾಯ ಬ್ರಹ್ಮನ ಹಗಲಿನ ಸಮಯ ಬಂದಾಗ ಪ್ರತಿ ಹಗಲಿನಲ್ಲಿ ಅಂತ ಅಂದ್ರೆ ಇಟ್ ಈಸ್ ಇನ್ ಎವ್ರಿ ಡೇ ಆಫ್ ಪರಮಾತ್ಮ ಅದು ಮತ್ತು ಹುಟ್ಟು ಬರ್ತಾ ಇರುತ್ತೆ ಯಾವ್ದು ಹುಟ್ಟು ಬರಬೇಕು ಅದು ಹುಟ್ಟು ಬರುತ್ತೆ ಮೋಕ್ಷಕ್ಕೆ ಹೋದ ವಸ್ತುಗಳು ಮೋಕ್ಷಕ್ಕೆ ಹೊಟ್ಟೋಗುತ್ತೆ ಹುಟ್ಟು ಬರುವಂತಹವು ಮತ್ತು ಹುಟ್ಟು ಬರುತ್ತೆ ಭೂತ್ವ ಭೂತ್ವ ಪುನಃ ಪುನಃ ಹುಟ್ಟಿ ರಾತ್ರಿ ಕಾಲ ಬಂದಾಗ ಅವಶಃ ಭಗವಂತನ ವಶವಾಗಿ ಲಯ ಹೊಂದುತ್ತೆ ಅಂತೇಳಿ ಚರಾಚರ ವಸ್ತು ಸಮುದಾಯ ಪುನಃ ಪುನಃ ಹುಟ್ಟಿ ಪುನಃ ಪುನಃ ಲಯವನ್ನು ಹೊಂದುವ ಆ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದು ಹೇಳುವುದರ ಮೂಲಕವಾಗಿ ಏನಾಯಿತು, ಭಗವಂತ ನನ್ನ ಅನುಗ್ರಹವನ್ನು ಪಡೆದವರು ನನ್ನ ಲೋಕಕ್ಕೆ ಬಂದವರು ಈ ಸೈಕಲ್ ಇಂದ ಹೊರಗೆ ಬಂದವರಾಗಿ ಅವರು ನಿತ್ಯ ಮೋಕ್ಷವನ್ನು ನಿತ್ಯ ಮುಕ್ತಿಯನ್ನು ಪಡೀತಾರೆ ಅಷ್ಟರವರೆಗೂ ಅಂಟಿಲ್ ದೆನ್ ದೇ ಗೋ ಥ್ರೂ ದಿಸ್ ಸೈಕಲ್ ಅನ್ನುವುದು. ಆ ಕಾರಣದಿಂದ ಪರಮಾತ್ಮನ ಲೋಕದಲ್ಲಿ ಮಾತ್ರ ಆ ಶಾಶ್ವತ ಸುಖ ಜನ್ಮರಾಹಿತ್ಯ ಅನ್ನುವುದಿದೆ. ಮಿಕ್ಕ ಲೋಕಗಳಿಗೆ ಹೋದ್ರೆ ಮಿಕ್ಕ ದೇವತೆಗಳ ಲೋಕಗಳಿಗೆ ಹೋದ್ರೆ ಅವರಿಗೂ ಸೃಷ್ಟಿ ಪ್ರಳಯದ ಸೈಕಲ್ ನಲ್ಲಿ ಸಿಗಾಕೊಂಡಿದ್ದಾರೆ ಎಲ್ಲರೂ. ಆದ್ದರಿಂದ ಅವರ ಲೋಕಗಳಲ್ಲಿ ನ್ಯಾಚುರಲಿ ಶಾಶ್ವತ ಆನಂದ ಮೋಕ್ಷ ಅಲ್ಲಿ ಲಭ್ಯವಾಗುವುದಿಲ್ಲ. ಯಾರು ನಾರಾಯಣನ ಲೋಕಕ್ಕೆ ಹೋಗ್ತಾರೋ ಅವರಿಗೆ ಮಾತ್ರ ಶಾಶ್ವತ ಆನಂದ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು 19ನೇ ಶ್ಲೋಕ ಹೇಳಿದ ಮೇಲೆ 20ನೇ ಶ್ಲೋಕ ಅದನ್ನು ಇನ್ನು ವಿಸ್ತಾರ. ಪರಸ್ತಸ್ಮಾತ್ ಭಾವ ಅನ್ಯ ಅವ್ಯಕ್ತ ವ್ಯಕ್ತಾತ್ ಸನಾತನ ಯಹ ಸರ್ವೇಷು ಭೂತೇಶು ನತ್ಸ್ಯಸ್ಸು ನ ವಿನಶ್ಯತಿ ಅಂತೇಳಿ. ಅಂದರೆ ಆ ಅವ್ಯಕ್ತ ಅಂತ ಪರಮಾತ್ಮನನ್ನು ಹೇಳಿದ್ದಾರೆ. ಸೊ ಈ ವಿಧವಾಗಿ ಅವ್ಯಕ್ತನಾದ ಭಗವಂತ ಅವನು ಉತ್ಪತ್ತಿ ನಾಶಗಳಿರುವಂತಹ ವ್ಯಕ್ತವಾಗಿರುವಂತಹ ಚರಾಚರಗಳಿಂದ ವಿಲಕ್ಷಣ. ಈಸ್ ಕಂಪ್ಲೀಟ್ಲಿ ಯುನೀಕ್ ಅಂಡ್ ಡಿಫರೆಂಟ್ ಫ್ರಮ್ ಎವ್ರಿ ಒನ್ ಎಲ್ಸ್. ಈ ಚರಾಚರ ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮಾದಿಗಳು ಸಹಿತ ಇನ್ಕ್ಲೂಡ್ ಆಗಿದ್ದಾರೆ. ಅಫ್ಕೋರ್ಸ್ ಅವರಿಗೆ ಸಾಮಾನ್ಯ ಜನರಿಗಿಂತ ಅನಂತಾನಂತ ಏನೆಷ್ಟೋ ಕೋಟ್ಯಾಂತರ ಜಾಸ್ತಿ ಆಯಿಸಿದೆ ಅವರಿಗೆ. ಆದರೂ ಅವರಿಗೆ ಸಹಿತ ಜನ್ಮಲಯಗಳನ್ನೋದಿದೆ ಅವರಿಗೂ. ಈ ವಿಧವಾಗಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಅವತಾರ ರೂಪದಂತಹ ಜನ್ಮಲಯಗಳಿಲ್ಲ, ಆದರೆ ಅವರು ನಾಭಿಕಮಲದಿಂದ ಹುಟ್ಟಿ ಬಂದಿದ್ದಾರೆ ಮತ್ತು ಚತುರ್ಮುಖ ಬ್ರಹ್ಮದೇವರ ಪ್ರಳಯ ಬಂದಾಗ ಮತ್ತು ಅವರು ಮೋಕ್ಷಕ್ಕೆ ಭಗವಂತನ ಮೋಕ್ಷ ಆ ಕೊನೆಯಲ್ಲಿ ಅವರು ಲಿಂಗದೇಹವನ್ನು ಬಿಟ್ಟವರಾಗಿ ಪರಮಾತ್ಮನ ಲೋಕಕ್ಕೆ ಹೋಗ್ತಾರೆ. ಸೊ ಆದ್ದರಿಂದ ಅವರು ಕೂಡ ಈ ಬಂಧಕ್ಕೆ ಒಳಗಾದವರೇ ಆಗಿದ್ದಾರೆ. ಪರಮಾತ್ಮ ಒಬ್ಬನೇ, ಯಾವ ಬಂಧನೆ ಇಲ್ಲದೆ ಸ್ವತಂತ್ರನಾಗಿರುವವನು ಅವನೊಬ್ಬನೇ. ಯುನೀಕ್ ಉತ್ತಮನು, ಆದಿರಹಿತನು, ಅಂತ್ಯರಹಿತನು ಇಂತಹ ಭಗವಂತನ ಭಗವಂತನು ಅವನು ಎಲ್ಲ ಭೂತಗಳು ನಾಶ ಹೊಂದಿದರೂ ಸಹಿತ ಅವನು ಮಾತ್ರ ನಾಶ ಹೊಂದೋದಿಲ್ಲ. ಯಾಕೆ? ಅವನು ಸರ್ವೋತ್ತಮನಾಗಿರುವ ಕಾರಣ. ಪರಹ ತಸ್ಮಾತ್ ತು, ಪರಸ್ತಸ್ಮಾತ್ ತು 20ನೇ ಶ್ಲೋಕ ಮೊದಲೇ ಹೇಳುವಾಗ ಪರಸ್ತಸ್ಮಾತ್ ತು ಅಂತ ಇದೆ. ಅದು ಬಿಡಿಸಿದರೆ ಪರಹ ತಸ್ಮಾತ್ ತು ತು ಏವ ಪರಹ, ಅವನು ತಸ್ಮಾತ್ ಅವೆಲ್ಲದರಕ್ಕಿಂತಲೂ ಪರಹ ಉತ್ತಮನು ಆಗಿರುವ ಕಾರಣದಿಂದ ಅವನು ಒಬ್ಬನೇ. ಏವ ಭಾವ ಅನ್ಯ ಭಾವ ಅವ್ಯಕ್ತ, ಅವ್ಯಕ್ತನಾದ ಪರಮಾತ್ಮ ಅವನು ಅನ್ಯ ಭಾವ ಅಂದ್ರೆ ಈಸ್ ಯುನೀಕ್ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ವ್ಯಕ್ತಾತ್ ಸನಾತನ, ಅವನು ಅವ್ಯಕ್ತನಾದ ಆ ಪರಮಾತ್ಮ ವ್ಯಕ್ತವಾಗಿರುವ ಸಮಸ್ತ ಜಗತ್ತುಗಳಿಂದ ಎಲ್ಲದರಿಂದಲೂ ಕೂಡ ಭಿನ್ನನಾಗಿದ್ದಾನೆ. ವ್ಯಕ್ತಾತ್ ಅವನು ಸನಾತನ, ಏನ್ಷಿಯಂಟ್ ಅಂದ್ರೆ ಅನಾದಿ ಕಾಲದಿಂದ ಇರುವವನು. ಯಹ ಯಾವ ಪರಮಾತ್ಮನಾದರೆ ಹೀಗಿದ್ದಾನೋ ಅವನು ಸಹ ಸರ್ವೇಷು ಭೂತೇಶು ನಸ್ಯಸ್ಸು ನ ವಿನಶ್ಯತಿ, ಎಲ್ಲ ಪ್ರಾಣಿಗಳು ನಾಶವನ್ನು ಅಂದ್ರೆ ನಾಶ ಅಂದ್ರೆ ಸ್ವರೂಪನಾಶವಿಲ್ಲ. ಅಫ್ಕೋರ್ಸ್ ಜೀವರಿಗೆ ಸ್ವರೂಪನಾಶವಿಲ್ಲ, ಆದರೆ ದೇಹನಾಶವಂತೂ ಇದೆ. ಭಗವಂತನಿಗೆ ದೇಹನಾಶವೂ ಇಲ್ಲ.
ಸೊ ಆ ಎಲ್ಲ ಪ್ರಾಣಿಗಳು ದೇಹನಾಶ ಸ್ಥೂಲ ದೇಹನಾಶವೆನ್ನುವ ನಾಶವನ್ನು ಪಡೆದರೂ ಕೂಡ ಭೂತೇಶು ನಶ್ಯಸು ಪ್ರಾಣಿಗಳೆಲ್ಲವೂ ಈ ವಿಧವಾಗಿ ನಾಶ ಹೊಂದಿದರೂ ಕೂಡ ಭಗವಂತ ನ ವಿನಶ್ಯತಿ ಅವನಿಗೆ ನಾಶವಿಲ್ಲ ಅಂದ್ರೆ ದೇಹನಾಶವೂ ಇಲ್ಲ ಸ್ವರೂಪ ನಾಶವಂತೂ ಯಾರಿಗೂ ಇಲ್ಲ ಜೀವರಿಗೂ ಇಲ್ಲ ಪರಮಾತ್ಮನಿಗೂ ಇಲ್ಲ ಲಕ್ಷ್ಮೀದೇವಿ ಯಾರಿಗೂ ಇಲ್ಲ ಆದ್ರೆ ಪರಮಾತ್ಮನಿಗೆ ಅಷ್ಟು ಮಾತ್ರ ಅಲ್ಲ ಸ್ವರೂಪ ನಾಶವಿಲ್ಲದೆ ಇರುವುದು ಮಾತ್ರವಲ್ಲ ದೇಹನಾಶವೂ ಇಲ್ಲ ಅಷ್ಟು ಮಾತ್ರವಲ್ಲ ದುಃಖ ಪ್ರಾಪ್ತಿಯೂ ಇಲ್ಲ ಅಷ್ಟು ಮಾತ್ರವಲ್ಲ ಅಪೂರ್ಣತೆಯೂ ಇಲ್ಲ ಈ ವಿಧವಾಗಿ ಚತುರ್ವಿಧ ನಾಶವೂ ಇಲ್ಲದವನು ಭಗವಂತ ಲಕ್ಷ್ಮೀದೇವಿಗೆ ಸ್ವರೂಪ ನಾಶವಿಲ್ಲ ದೇಹನಾಶವೂ ಇಲ್ಲ ದುಃಖ ಪ್ರಾಪ್ತಿಯೂ ಇಲ್ಲ ಆದರೆ ಅಪೂರ್ಣತೆ ಅನ್ನೋದು ಮಾತ್ರ ಒಂದು ಮಾತ್ರ ಇದೆ ಲಕ್ಷ್ಮೀದೇವಿಗೆ ಅವಳು ಸ್ವತಂತ್ರರಲ್ಲ ಪೂರ್ಣರಲ್ಲ ಸೊ ಅದೇ ನಾರಾಯಣನಿಗೂ ಲಕ್ಷ್ಮಿಗೂ ಇರುವ ವ್ಯತ್ಯಾಸ ಸೊ ಭಗವಂತ ಆದ್ದರಿಂದ ಅವನು ಯುನೀಕ್ ಸರ್ವವಿಲಕ್ಷಣನಾಗಿದ್ದಾನೆ ಭಗವಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನು ವಿವೃತಿಯಲ್ಲಿ ಭಗವತಃ ಅಹೋರಾತ್ರ ಉಕ್ತಿಯ ತಸ್ಯಾಪಿ ಜಗತ ಇವ ಅನ್ಯಸ್ಮಾತ್ ಉತ್ಪತ್ತಿಲಯೌ ಸ್ತ ಇತ್ಯತಃ ನ ಇತ್ಯಾಹ ಭಗವಂತನಿಗೂ ಹಗಲು ರಾತ್ರಿ ಅಂತ ಹೇಳುವುದರ ಮೂಲಕವಾಗಿ ಅವನಿಗೂ ಕೂಡ ಜಗತ್ತಿನಲ್ಲಿ ಮಿಕ್ಕವರಿಗೆ ಇದ್ದಂತೆ ಅವನಿಗೂ ಒಂದು ಉತ್ಪತ್ತಿ ಒಂದು ಲಯ ಇಷ್ಟು ಹಗಲುಗಳು ಇಷ್ಟು ರಾತ್ರಿಗಳಾದ ಮೇಲೆ ಅವನಿಗೊಂದು ಉತ್ಪತ್ತಿ ಲಯ ಅಂತ ಒಂದಿರುತ್ತಾ ಸ್ತ ಅಂದ್ರೆ ದ್ವಿವಚನ ಅಸ್ಥಿ ಸ್ತಃ ಸ್ಥ ಸಂತಿ ಅಂತ ಹೇಳಿ ಸಂತಿ ಅಂದ್ರೆ ಬಹುವಚನ ಅಸ್ಥಿ ಅಂದ್ರೆ ಏಕವಚನ ಸ್ತ ಅಂದ್ರೆ ದ್ವಿವಚನ ಉತ್ಪತ್ತಿ ಲಯವ್ ಅಂತ ಹೇಳಿದ್ದಾರೆ ಅಂದ್ರೆ ದ್ವಿವಚನದಲ್ಲಿ ಸ್ತ ಅವುಗಳು ಇದೆ ಅಂತ ಇತ್ಯತಃ ಹೇಳಿದರೆ ನ ಇಲ್ಲ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಪರ ಇತ್ಯಾದಿ ದ್ವಾಭ್ಯಾಮ್ ಎರಡು ವಿಷಯಗಳೇನೆ ಪರಹ ಈ ಶ್ಲೋಕದಲ್ಲಿ ಬರುವಂತಹ ಅವ್ಯಕ್ತಸ್ತು ಭಗವಂತು ತಸ್ಮಾತ್ ಪ್ರಭವ ಪ್ರಳಯೋ ಉಪೇತಾತ್ ವ್ಯಕ್ತಾತ್ ಭೂತಗ್ರಾಮಾತ್ ಅನ್ಯ ಅಂದರೆ ಅವ್ಯಕ್ತನಾದ ಭಗವಂತನು ಭಗವಾನ್ ತು ತಸ್ಮಾತ್ ಅಂದ್ರೆ ಅದರಿಂದ ಅದರಿಂದ ಅಂದ್ರೆ ಏನು ಪ್ರಭವ ಪ್ರಳಯ ಉಪೇತಾತ್ ಪ್ರಭವ ಅಂದ್ರೆ ಹುಟ್ಟು ಪ್ರಳಯ ಅಂದ್ರೆ ಸಾವು ಅವು ಉಪೇತ ಅವುಗಳಿಂದ ಕೂಡಿರುವಂತಹ ವ್ಯಕ್ತಾತ್ ವ್ಯಕ್ತವಾಗುವಂತಹ ಭೂತಗ್ರಾಮಾತ್ ಪ್ರಾಣಿಗಳ ಸರಾಸರ ಜಗತ್ತಿನ ಪ್ರಾಣಿಗಳಿಂದ ಅನ್ಯ ಬೇರೆಯವನಾಗಿದ್ದಾನೆ ಅಂದ್ರೆ ವಿಲಕ್ಷಣನಾಗಿದ್ದಾನೆ ಭಾವನಾಗಿದ್ದಾನೆ ಸ್ವತಂತ್ರನಾಗಿದ್ದಾನೆ ಪರನಾಗಿದ್ದಾನೆ ಅಂದ್ರೆ ಉತ್ತಮನಾಗಿದ್ದಾನೆ ಸನಾತನ ಅಂದ್ರೆ ಅನಾದಿಯಾಗಿದ್ದಾನೆ ಸನಾತನ ಅಂದ್ರೆ ಮೊದಲಿಲ್ಲದ ಅನಾದಿ ಆಗಿದ್ದಾನೆ ಅಂತಹ ಅಯ್ಯೋ ಭಗವಾನ್ ಯಾವ ಭಗವಂತನಿದ್ದಾನೋ ಅವನು ಸರ್ವೇಷು ಭೂತೇಶು ನಶ್ಯತ್ಸು ನ ವಿನಶ್ಯತಿ ಎಲ್ಲವೂ ನಾಶ ಹೊಂದಿದ್ರೂ ಅವನು ನಾಶವನ್ನು ಹೊಂದುವುದಿಲ್ಲ ಅಂತ ಈ ಎರಡು ವಿಷಯಗಳನ್ನು ಒಂದು ಅವನು ಎಲ್ಲದಕ್ಕಿಂತ ವಿಲಕ್ಷಣ ಎಲ್ಲವೂ ನಾಶವಾದರೂ ಅವನು ನಾಶವಿಲ್ಲ ಅನ್ನುವ ಎರಡು ಕಾರಣಗಳಿಂದ ಅವನು ಸ್ವತಂತ್ರ ಸರ್ವೋತ್ತಮ ಅನ್ನುವ ವಿಷಯವನ್ನು ಸ್ಪಷ್ಟಪಡಿಸುತ್ತಾ ಇದ್ದಾರೆ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ಅಸಾರವನ್ನು ಇಲ್ಲಿ ಹೇಳಿದ್ದಾರೆ ಅಂತಹ ದೊಡ್ಡ ಸಾರ ಇಲ್ಲಿ ನಮಗೆ ಸ್ಪಷ್ಟ ಮಾಡಿ ಹೇಳಿದ್ದಾರೆ ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ ಮತ್ತು 21, 22, 23 ಶ್ಲೋಕಗಳು ನೆಕ್ಸ್ಟ್ ಕ್ಲಾಸ್ನಲ್ಲಿ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿಬಿಟ್ಟು ಮತ್ತು ವಿವೃತಿಗೆ ಬರೋಣ ಸೊ ಇಷ್ಟರವರೆಗೆ ಏನಾದರೂ ಕ್ವಶನ್ಸ್ ಹೇಳ್ಬೋದು